ಓಂ ಶ್ರೀ ಗುರುಭ್ಯೋ ನಮಃ. ಅಬ್ರಹ್ಮಂ ಮಂಗಳಯುತಂ ಅಜರಂ ಇವನಂ ಸದಾ ಆನಂದ ತೀರ್ಥಮಲಂ ವಿಜಯತಾಪ್ರಯಾಪರಂ ವಿದ್ಯಾ ಸಿದ್ಧಾಂತ ವಿದ್ವಾಂತ ವಿದ್ವಾಂಶನ ಶಕ್ಷಣಃ ಜೈತೀತ್ಯಾಚೇತನೇ ಭಾಸತಾಮ್ನ ಉಲ್ಲಂಬರೇ ಪ್ರತಿಗಲ್ಪ್ತಕಲ್ಪೋಯಂ ಪ್ರತ್ಯತ್ಯ ಋಷಿಕೇಶರಿ ವ್ಯಾಸತೀರ್ಥರೂಪೋಯಾತ್ ಅಸ್ಮಿಷ್ಟಾತ ಸಿದ್ಧಯೇ ತಪೋ ವಿದ್ಯಾವಿರತ್ಯಾದಿ ಸದ್ಭೋಗಾಕರಾನಂ ವಾದಿರಾಜಗುರುಂದೇ ಹೈಕಾಶಿಯಾನ್ ಪೂಜ್ಯ ರಾಘವೇಂದ್ರಾಯ ಸಮರ್ಗಾಯತ ಫಲತಾಂಕುಷಯಾನಂದಾಂ ಕಮಧೇನವೇ ದುರ್ವಾದಿ ಧ್ವಾಂಧವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀರಾಘವೇಂದ್ರವೇ ಆಪಾದ ಮಳಿಪರ್ಯಂತ ಗುರುನಾಮ ಅಪ್ಪಿದರೆ ತೇನ ವಿಘ್ನಃ ಪ್ರಶ್ನಂತಿ ಸಿದ್ಧಿ ಮನೋರಥಾಃ. ಹರಿ ಓಂ ಶ್ರೀ ಗುರು. ನಾವು ಶ್ರೀ ವಾದಿರಾಜ ಸ್ವಾಮಿಗಳವರು ಮಾಡಿದಂತಹ ದಶಾವತಾರ ಸ್ತುತಿ ಅಶ್ವಧಾರಿಯಲ್ಲಿ ಮಾಡಿದಂತಹದ್ದು ಕೋಶೀಶ ವಿಗ್ರಹ ಶುರುವಾಗುವಂತಹದ್ದು. ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 30ನೇ ಪದ್ಯವನ್ನು ಮಾಡಿದ್ದೀವಿ. ಇದು 30-31 ಒಟ್ಟಿಗೆ ನೋಡಬೇಕಾಗಿದ್ದು. ಇದಕ್ಕೆ ಯುಗ್ಮ ಅಂತ ಕರೀತಾರೆ. ಎರಡು ಶ್ಲೋಕಗಳು, ಎರಡು ಪದ್ಯಗಳು ಒಟ್ಟಿಗೆ ನೋಡುವುದು. ಕ್ರಿಯಾಪದ ಎರಡನೇ ಪದ್ಯದಲ್ಲಿ ಬರುತ್ತೆ. ಸೊ ಆದ್ದರಿಂದ ಇದು ಒಟ್ಟಿಗೆ ಥಾಟ್ ಫ್ಲೋ ಎರಡನ್ನು ಸೇರಿ ನಾವು ನೋಡಬೇಕು. ಅದರಲ್ಲಿ ಮೊದಲನೆಯದು ಇವು ಯುಗ್ಮದಲ್ಲಿ 30ನೇ ಶ್ಲೋಕ ಅದು ನೋಡಿದ್ದೀವಿ. ಅದು ಸ್ವಲ್ಪ ರೀಕ್ಯಾಪ್ ಮಾಡಿಬಿಟ್ಟು 31ನೇದು ಮತ್ತು ಕಂಟಿನ್ಯೂ ಮಾಡೋಣ. ಇದು ಪಾಂಡವರಿಗೆ ಕೌರವರು ಕೊಟ್ಟಂತಹ ತೊಂದರೆಗಳು, ಕಷ್ಟಗಳು, ಅದರನ್ನು ಎಲ್ಲ ಲಿಸ್ಟ್ ಮಾಡ್ತಾ ಬಂದಿದ್ದಾರೆ ವಾದರಾಜ ಸ್ವಾಮಿಗಳು. ಸಕ್ಷ್ವೇಲ ಭಕ್ಷ್ಯ, ಶ್ವೇಲ ಅಂದ್ರೆ ವಿಷಸಹಿತವಾದಂತಹ ಭಕ್ಷ್ಯವನ್ನು ಭೀಮಸೇನನಿಗೆ ಉಣಿಸಿಬಿಟ್ಟು ಅವರು ಆ ಭೀಮಸೇನನ್ನು ಸಂಹಾರ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ. ಅದೇ ವಿಧವಾಗಿ ಭಯ ದಾಕ್ಷಿ ಶ್ರವೋ ಗಣ, ಭಯವನ್ನು ಉಂಟು ಮಾಡುವಂತಹ ಅಕ್ಷಿಶ್ರವೋ ಗಣ ಅಂದರೆ ಹಾವುಗಳ ಸರ್ಪಗಳ ಸಮೂಹವನ್ನು, ಅಂದರೆ ಅವುಗಳಿಂದ ಕಚ್ಚಿಸಿ ಕೊಲ್ಲಬೇಕಂತ ಪ್ರಯತ್ನ ಮಾಡ್ತಾರೆ. ಎಲ್ಲವೂ ನಿಷ್ಫಲವಾಗತ್ತೆ. ಯಾಕಂದರೆ ಆ ಎಲ್ಲ ಪಾಂಡವರ ಮೇಲೆ ಆ ಪರಮಾತ್ಮನ ಅನುಗ್ರಹ ಪೂರ್ಣವಾಗಿ ಇತ್ತು. ಆ ಪಾಂಡವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ವಾಯುದೇವರ ಅವತಾರವಾದಂತಹ ಆ ಭೀಮಸೇನ ದೇವರನ್ನು ಅವರು ಏನು ಅಲ್ಲಗಳಿಸಲಾರದ್ದರಿಂದ ಆಘನಾಶ್ಮ ತಮ ಅಂಥೇಳಿ ವಾಯುದೇವರಿಗೆ ಹೆಸರು. ಅವರನ್ನು ದುಷ್ಟಶಕ್ತಿಗಳು ಯಾವುದು ಏನು ಮಾಡಲಾರವು. ಹಾಗಿರುವಾಗ ಈ ದುರ್ಯೋಧನ ದುಶಾಸನಾದಿಗಳು ಏನು ಮಾಡಲಾರರು. ಆದ್ದರಿಂದ ಅವರು ಎಷ್ಟು ಪ್ರಯತ್ನ ಮಾಡಿದರೂ ಏನಾಗಲಿಲ್ಲ. ಈ ವಿಧವಾಗಿ ಭಯದಾಕ್ಷಿ ಶ್ರವೋ ಗಣ, ಜಲಾಕ್ಷೇಪ, ಜಲದಲ್ಲಿ ಹಾಕುವುದು, ನೀರಿನಲ್ಲಿ ಮಡುವಿನಲ್ಲಿ ತಳ್ಳುವುದು, ಪಾಶಯಮನಂ ಹಗ್ಗಗಳಿಂದ ಕಟ್ಟಿಹಾಕುವುದು, ಲಾಕ್ಷಾಗೃಹ ಜ್ವಲನಂ. ಸೊ ಇದು ಲಾಕ್ಷಾಗೃಹ ಲಕ್ಕೆಯ ಮನೆಯಲ್ಲಿ ಹಾಕಿ ಅವರನ್ನು ಸುಡಬೇಕಂತ ಪ್ರಯತ್ನ ಮಾಡುವುದು. ಅದೇ ವಿಧವಾಗಿ ರಕ್ಷೋ ಹಿಡಿಂಬ ಬಕ ಭೈಕ್ಷ್ಯಾನ್ನ ಪೂರ್ವ ವಿಪದ, ಅವರು ಏನೇನೋ ತೊಂದರೆಗಳು ಉಂಟು ಮಾಡಬೇಕಂತ ಅವ್ರು ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಏಕಚಕ್ರ ನಗರದಲ್ಲಿ ವಾಸ ಮಾಡುವಾಗ ಆ ನಗರದವರಿಗೆ ತೊಂದರೆ ಉಂಟು ಮಾಡುವಂತಹ ಬಕಾಸುರ ಮುಂತಾದವರನ್ನು ಅವರನ್ನು ಸಂಹಾರ ಮಾಡ್ತಾರೆ. ಕಾಡಿನಲ್ಲಿ ಹೋಗ್ತಾ ಇರುವಾಗ ಹಿಡಿಂಬ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಆ ಹಿಡಿಂಬಾಸುರನ ಸಂಹಾರನು ಮಾಡಿ ಅವನ ತಂಗಿಯಾದಂತಹ ಹಿಡಿಂಬಿಯನ್ನು ಭೀಮಸೇನ ದೇವರು ಮದುವೆ ಆಗ್ತಾರೆ. ಹಿಡಿಂಬಿಯಲ್ಲಿ ಭಾರತೀಯ ಆವೇಶವಿರುತ್ತೆ. ಭಾರತೀಯ ಅಂಶವಾದಂತಹ ಹಿಡಿಂಬಿಯನ್ನು ಮದುವೆ ಆಗ್ತಾರೆ ಭೀಮಸೇನ ದೇವರು. ಅದೇ ವಿಧವಾಗಿ ಬಕಾಸುರನನ್ನು ಸಂಹಾರ ಮಾಡುವುದು. ವೈಕ್ಷ್ಯಾನ್ನ ಭಿಕ್ಷದಿಂದ ಬಂದ ಅನ್ನವನ್ನು ಊಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಪೂರ್ವ ವಿಪದ, ಇಂತಹದಂತಹ ವಿಪತ್ತುಗಳು ಉಂಟಾಯಿತು. ಅಕ್ಷಾನುಬಂಧ ಭವ ಅಂದ್ರೆ ಜೂಜಿನ ಆಟದಿಂದ ಉಂಟಾದಂತಹ ತೊಂದರೆಗಳನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ. ರೂಕ್ಷ ಅಕ್ಷರ ಶ್ರವಣ ಅಂದರೆ ಬಹಳ ಕೆಟ್ಟ ಮಾತುಗಳನ್ನು, ಅಶ್ಲೀಲವಾದ ಮಾತುಗಳನ್ನು ಮಾತಾಡ್ತಾರೆ ದುರ್ಯೋಧನ ದುಶ್ಯಾಸನಾದಿಗಳು. ಶಕುನಿ ಕರ್ಣ ಮುಂತಾದಂತಹ ಎಲ್ಲ ದುಷ್ಟರು ಕೂಡ ಆ ಕರ್ಣ ಸ್ವರೂಪತಃ ದೇವರನಾದ ಆದರೂ ಕೂಡ ಸಹಸ್ರವರ್ಮನ್ನುವ ರಾಕ್ಷಸನ ಆವೇಶದಿಂದ ಕರ್ಣ ಕೂಡ ಕೆಟ್ಟ ಮಾತುಗಳನ್ನು ಮಾತಾಡ್ತಾನೆ. ಈ ವಿಧವಾಗಿ ಆ ರೂಕ್ಷ ಅಕ್ಷರಗಳನ್ನು ಅವ್ರ ಮಾತುಗಳನ್ನು ಕೇಳಬೇಕಾಗಿದ್ದ ಪರಿಸ್ಥಿತಿ ಬರುತ್ತೆ. ಸಾಕ್ಷಾನ್ ಮಹಿಷಿ ಅವಮತಿ, ಸಾಕ್ಷಾತ್ತಾಗಿ ಅವರು ನೋಡುತ್ತಿರುವ ಹಾಗೆ ಮಹಿಷಿ, ಅವರ ಪಟ್ಟ ಮಹಿಷಿಯಾದಂತಹ ದ್ರೌಪದಿ ದೇವಿಯನ್ನು ಅವಮಾನ ಮಾಡುವ ಸಂದರ್ಭವು ಪ್ರಯತ್ನ ಮಾಡ್ತಾರೆ ಅವಮಾನ ಮಾಡಬೇಕಂತ ಹೇಳಿ ದುರ್ಯೋಧನ ದುಶಾಸನಾದಿಗಳು. ಆ ದ್ರೌಪದಿಯನ್ನು ಶಿಕ್ಷಣ ರಕ್ಷಣೆ ಮಾಡ್ತಾನೆ. ಈ ವಿಧವಾಗಿ ಅವಮತಿ ಕಕ್ಷಾನುಯಾನ ಅರಣ್ಯವಾಸಕ್ಕೆ ಪ್ರಯಾಣ ಮಾಡುವುದು. ಅದೇ ವಿಧವಾಗಿ ಅಧಮ ಕಕ್ಷಾ ಅನುಯಾನಂ ಅಧಮ ಕ್ಷ್ಮಾಪ ಭೂಪ ಧರಣಿಪ ಎಲ್ಲದಕ್ಕೂ ಒಂದೇ ಅರ್ಥ. ಪತಿ ಅಂದ್ರೆ ಭೂಪತಿ ರಾಜ, ಅಧಮ ಕ್ಷ್ಮಾಪತಿ ಅಧಮ ಕ್ಷ್ಮಾಪ ತಮ್ಮಕ್ಕಿಂತ ಬಹಳ ಕಳೆಗಿರುವಂತಹ ವಿರಾಟರಾಜನ ಆಸ್ಥಾನದಲ್ಲಿ ಅವನ ಆಧ್ವರ್ಯದಲ್ಲಿ ಅವನ ರಾಜ್ಯದಲ್ಲಿ ಅವನ ಕೈ ಕೆಳಗೆ ಇವರು ಅಜ್ಞಾತವಾಸದಲ್ಲಿ ಅವನ ಕೆಳಗಿರ್ತಾರೆ. ಈ ವಿಧವಾಗಿ ಅಧಮ ಕ್ಷ್ಮಾಪ ಸೇವನ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅಭೀಕ್ಷ್ಣಾಪಹಾಸಂ ಅಸತಾಂ ಅಸತಾಂ, ದುಷ್ಟರಾದಂತಹ ಈ ದುರ್ಯೋಧನ ದುಶಾಸನಾದಿಗಳು ಅಪಹಾಸವನ್ನು ಮಾಡ್ತಾ ಇದ್ರೆ ಅಭೀಕ್ಷ್ಣ ಇವರು ಅವೆಲ್ಲವನ್ನು ನೋಡಿ ಕೇಳಿ ಕೂಡ ಪಾಂಡವರು ಸುಮ್ಮನೆ ಇರಬೇಕಾಗಿ ಬರುತ್ತೆ. ಆಯಿತು, ಅವರು ಜೂಜಾಟದಲ್ಲಿ ಸೋತಿದ್ದಾರೆ, ಆದ್ದರಿಂದ ಅವರು ಸುಮ್ಮನೆ ಇರಬೇಕು. ಶ್ರೀಕೃಷ್ಣ ಅವರ ರಕ್ಷಕನಾದ ಶ್ರೀಕೃಷ್ಣ ಯಾಕೆ ಸುಮ್ಮನಿದ್ದ? ಅವನು ದ್ರೌಪದಿಯನ್ನು ರಕ್ಷಣೆ ಮಾಡಿದ, ಮತ್ತು ಈ ಪಾಂಡವರನ್ನು ಕೂಡ ರಕ್ಷಣೆ ಮಾಡಿ ಆ ಕೌರವರನ್ನ ಆವಾಗಲೇ ಶ್ರೀಕೃಷ್ಣ ಶಿಕ್ಷೆ ಕೊಡಬಹುದಾಗಿತ್ತಲ್ಲವಾ, ಯಾಕೆ ಮಾಡಲಿಲ್ಲ ಅಂತ ಸಂಶಯ ಬಂದರೆ ಅವರವರಿಂದ ಅವರ ಸಾಧನೆಯನ್ನು ಪೂರ್ತಿ ಮಾಡಿಸಿ ಅದರ ಆದಮೇಲೆ ಶಿಕ್ಷೆ ಕೊಡಬೇಕಂತ ಶ್ರೀಕೃಷ್ಣ ಕಾತಿದ್ದಾನೆ. ಯಾವಾಗ ಏನು ಮಾಡಬೇಕಂತ ಕೃಷ್ಣನಿಗೆ ಗೊತ್ತಾದ್ದರಿಂದ ಅವನು ಅದೆಲ್ಲವನ್ನು ಸಹಿಸಿ ಭಗವಂತ ತನ್ನ ಇಚ್ಛಾನುಸಾರವಾಗಿ ಯಾವಾಗ ಏನು ನಡೆಯಬೇಕು ಅದನ್ನೇ ನಡೆಸಬೇಕಂತ ನಿಶ್ಚಯ ಮಾಡಿಕೊಂಡಿದ್ದ. ಇದೆಲ್ಲ ಆಗ್ತಾ ಇರುವಾಗ ಚಕ್ಷಾನ ಏವ ಸಿಗುದು, ಚಕ್ಷಾನ ಏವ ಚಕ್ಷಾನ ಏವ, ನೋಡುತ್ತಿರುವಾಗಲೇ. ಅಂದರೆ ಪಾಂಡವರು ನೋಡುವುದು ಮಾತ್ರವಲ್ಲ, ಭಗವಂತ ನೋಡ್ತಾ ಇದ್ದಾನೆ. ಚಕ್ಷಾಣ ಅಂದರೆ ಚಕ್ಷುಗಳಿಂದ ನೋಡುವುದು, ಕಣ್ಣುಗಳಿಂದ ನೋಡುವುದು. ಭಗವಂತ ಇದೆಲ್ಲ ನೋಡ್ತಾ ಇದ್ದರೂ ಕೂಡ, ಅವನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದರೂ ಕೂಡ ಅದೆಲ್ಲವನ್ನು ತಡೆದಿದ್ದ ಭಗವಂತ, ಸಹನೆ ಮಾಡ್ತಾ ಇದ್ದ. ಯಾಕೆ ಅಂದರೆ ಅದಕ್ಕೆ ಸರಿಯಾದ ಸಮಯ ಬರಬೇಕಂತ ಕಾತಿದ್ದ ಭಗವಂತ. ಚಕ್ಷಾಣ ಏವ ನಿಜ ಪಕ್ಷ ಅಗ್ರಭೂ ದಶಶತ ಅಕ್ಷ ಆತ್ಮಜ ಆದಿ ಅಂತೇಳಿ. ಇಲ್ಲಿ ಏನು, ನಿಜ ಪಕ್ಷ ತನ್ನ ಪಕ್ಷದಲ್ಲಿರುವಂತ ಅಂದ್ರೆ ಭಗವಂತನ ಪಕ್ಷ, ಭಗವಂತ ಭಗವಂತನ ಪಕ್ಷದಲ್ಲಿ ಅವರಿರುವುದಲ್ಲ, ಅವರ ಪಕ್ಷ ತನ್ನ ಪಕ್ಷದಲ್ಲಿ ಇರುವವರು. ಅಂದ್ರೆ ತಾನು ಯಾರನ್ನಾದರೆ ರಕ್ಷಣೆ ಮಾಡಬೇಕಂತ ಇದ್ದಾನೋ ತನ್ನ ಪಕ್ಷದಲ್ಲಿರುವ ಅಂದ್ರೆ ಭಗವಂತನ ಅಂಡ ಆಸರ, ಅವನ ಸಹಾಯ, ಅವನ ಸಪೋರ್ಟ್ ಇರುವಂತಹ ಅವರು ಯಾರಿದ್ದಾರೆ, ಭೀಮಸೇನಾದಿಗಳು. ಸೊ ನಿಜ ಪಕ್ಷ ತನ್ನ ಪಕ್ಷದಲ್ಲಿರುವಂತಹ ಭೀಮಸೇನ ದೇವರು, ಅಗ್ರಭೂ ಮೊದಲು ಹುಟ್ಟಿದವನು, ಅಗ್ರಭೂ ಅಗ್ರಜ ಬಡೆ ಭಯ ಅಂತ ಅವ್ರು ಕರೀತಾರೆ. ಹಾಗೆ ಆ ಯುಧಿಷ್ಠಿರ ಧರ್ಮರಾಜನ ಧರ್ಮಧರ್ಮರಾಜನ ಅಂಶನಾಗಿಟ್ಟಿದಂತಹ ಧರ್ಮರಾಜ, ಸೊ ಯುಧಿಷ್ಠಿರನು ಅವನು ಅಗ್ರಭು. ದಶ ಶತ ಅಕ್ಷಾತ್ಮಜ, ದಶ ಅಂದ್ರೆ ಹತ್ತು, ಶತ ಅಂದ್ರೆ ನೂರು, ದಶ ಶತ ನೂ 10 times 100 ಹತ್ತು ನೂರು ಅಂದ್ರೆ 1000, ಸಹಸ್ರ ಅಕ್ಷ ಅಂದ್ರೆ ಕಣ್ಣು, ಸಹಸ್ರಾಕ್ಷ ಅಂದ್ರೆ ಇಂದ್ರ, ಇಂದ್ರನು ಸಹಸ್ರಾಕ್ಷ. ಸೊ ದಶಶತ ಅಕ್ಷ ಸಹಸ್ರಾಕ್ಷನಾದ ಇಂದ್ರನ ಆತ್ಮಜ ಅವನ ಮಗನಾಗಿ ಅವತಾರ ಮಾಡಿದಂತಹ ಅರ್ಜುನ, ಇಂದ್ರಾಂಶನಾದ ಇಂದ್ರನ ಮಗನಾದ ಅರ್ಜುನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಸು ದಶಶತ ಅಕ್ಷಾತ್ಮಜ ಸಹಸ್ರಾಕ್ಷನಾದಂತಹ ಇಂದ್ರನ ಮಗನಾದಂತಹ ಅರ್ಜುನ. ಇಲ್ಲಿ ಸಹಸ್ರಾಕ್ಷ ಅನ್ನುವ ಶಬ್ದದ ಬಗ್ಗೆ ಸ್ವಲ್ಪ ಹೇಳೋಣ. ಇಂದ್ರನಿಗೆ ಸಹಸ್ರಾಕ್ಷ ಆದ ಅಂದರೆ ಅವನು, ಇಂದ್ರನಿಗೆ ಸ್ಥೂಲ ದೇಹ ಇತ್ತು, ಇಂದ್ರನಿಗೂ ಸ್ಥೂಲ ದೇಹ ಇದೆ. ಆ ಸ್ಥೂಲ ದೇಹ ಇರುವ ಇಂದ್ರನಿಗೆ ಗೌತಮರ ಶಾಪದಿಂದ ಸಹಸ್ರಾಕ್ಷನಾದ ಅವನ ದೇಹವೆಲ್ಲ ಕಣ್ಣುಗಳಾದವು ಅಂತ. ಆದರೆ ಅದು ಅವನಿಗೆ ಶಾಪದಿಂದ ಹಾಗಾಯಿತು, ಅದು ಒಂದು ವಿಧವಾಗಿ ಇಂದ್ರನಿಗೆ ಬಂದ ಶಾಪದ ಮೂಲಕವಾಗಿ ಬಂದಂತಹ ಹೆಸರು ಅವನಿಗೆ ಸಹಸ್ರಾಕ್ಷ. ಆದರೆ ಭಗವಂತನು ಸಹಸ್ರಾಕ್ಷ, ಆದರೆ ಅವನ ಸಹಸ್ರಾಕ್ಷದ ಲಕ್ಷಣವೇ ಬೇರೆ. ಅವನಿಗೆ ಸಹಸ್ರ ಅಂದರೆ ಸಾವಿರ ಅಲ್ಲ, ಅನಂತ. ಅಕ್ಷ ಅಂದರೆ ಅವನಿಗೆ ಸ್ಥೂಲ ದೇಹವೇ ಇಲ್ಲ, ಭಗವಂತ ಅಪ್ರಾಕೃತ ಶರೀರವುಳ್ಳವನು. ಅವನು ಈ ಇಡೀ ಬ್ರಹ್ಮಾಂಡವೆಲ್ಲ ವ್ಯಾಪಿಸಿ ಇರುವಂತಹ ಅವನು, ಅವನ ಮಂಡಲವೇ, ಅವನ ಪ್ರಕಾಶವೇ ಎಷ್ಟು ಅಂದರೆ ಈ ಸಮಸ್ತ, ಅವನಿಗೆ ಪ್ರಕಾಶವಿಲ್ಲದ ಸ್ಥಳವೇ ಇಲ್ಲ. ಸರ್ವವ್ಯಾಪಕ ಮುಕ್ತಾಮುಕ್ತ ಪ್ರಪಂಚಗಳೆಲ್ಲವೂ ವ್ಯಾಪಿಸಿ ಇದ್ದಾನೆ, ಎಲ್ಲ ಕಡೆ ಅವನ ಕಣ್ಣಿದೆ. ಅವನು ಸಹಸ್ರಾಕ್ಷ ಅಂದರೆ ಅನಂತಾಕ್ಷ, ಅನಂತ ಅನ್ನುವ ಅರ್ಥದಲ್ಲಿ ಸಹಸ್ರಾಕ್ಷ. ಸೊ ಇಂದ್ರ ಸಹಸ್ರಾಕ್ಷ ಅಂತ ಹೇಳಿದರೆ ಅವನಿಗೆ ಇಂದ್ರನಿಗೂ ಕೂಡ ಅವನ ತತ್ವ ಇದ್ದಷ್ಟು ಕಡೆ, ಅಹಂಕಾರ ತತ್ವ ಇದ್ದಷ್ಟು ಕಡೆ ಅವನು ವ್ಯಾಪ್ತನಾಗಿದ್ದ ಇಂದ್ರ. ಇಂದ್ರನಿಗೂ ಅಷ್ಟು ವ್ಯಾಪ್ತಿ ಇದೆ, ಆದರೆ ಮುಕ್ತ ಪ್ರಪಂಚದಲ್ಲಿ ಇಂದ್ರನಿಗೆ ವ್ಯಾಪ್ತಿ ಇಲ್ಲ. ಅವನಿಗಿರುವ ಸಹಸ್ರಾಕ್ಷತ್ವ ಅದು ಅರ್ಥವೇ ಅಲ್ಲಿ ಬೇರೆ ರೀತಿಯಲ್ಲಿ ಸಹಸ್ರಾಕ್ಷ ಅವನು. ಆದರೆ ಭಗವಂತ ಸಹಸ್ರಾಕ್ಷ ಅಂದರೆ ಅವನು ಎಲ್ಲ ಕಡೆ ನೋಡುವವನು, ಸರ್ವಸಾಕ್ಷಿ ಅನ್ನುವ ಅರ್ಥದಲ್ಲಿ ಭಗವಂತನಿಗೆ ಸಹಸ್ರಾಕ್ಷ. ಅದು ಅವನಿಗೆ ಶಾಪವಲ್ಲ, ಅದು ಭಗವಂತನ ಮಹಾತ್ಮ್ಯವನ್ನು ತಿಳಿಸಿಕೊಡುವಂತಹ ಶಬ್ದವಾಗಿದೆ. ಭಗವಂತನಿಗೆ ಸಹಸ್ರಾಕ್ಷ ಅನ್ನುವುದು ಕೀರ್ತಿದಾಯಕವಾದಂತಹ ಶಬ್ದ. ಆದ್ದರಿಂದ ಸಹಸ್ರಾಕ್ಷನಾದ ಭಗವಂತನ ಒಂದು ಸನ್ನಿಧಾನ ಇಂದ್ರನಲ್ಲಿಯೂ ಇತ್ತು. ಆದ್ದರಿಂದ ಇಂದ್ರನಿಗೂ ಕೂಡ ಆ ಸರ್ವೇಂದ್ರನಾದ ಭಗವಂತನ ಹೆಸರು, ಇಂದ್ರ ಅನ್ನುವ ಹೆಸರು ಇಂದ್ರನಿಗೆ ಕೊಟ್ಟ ಭಗವಂತ. ತನ್ನ ಸಹಸ್ರಾಕ್ಷ ಅನ್ನುವ ಹೆಸರನ್ನು ತನ್ನ ಅಧಿಷ್ಠಾನನಾದಂತಹ ಇಂದ್ರನಿಗೂ ಸಹಸ್ರಾಕ್ಷ ಹೆಸರು ಕೊಟ್ಟ. ಆದರೆ ಆ ಸಹಸ್ರಾಕ್ಷಕ್ಕೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ಭಗವಂತ ಅನಂತ ಕಣ್ಣುಳ್ಳವನು, ಅದು ಅವನು ಸರ್ವಸಾಕ್ಷಿ. ಇಂದ್ರ ಸಹಸ್ರಾಕ್ಷ ಅಂತ ಹೇಳಿದರೆ ಅವನು ಸಾವಿರ ಕಣ್ಣುಗಳು ದೇಹದಲ್ಲಿ ಉಳ್ಳವನು. ಸೊ ಆದ್ದರಿಂದ ಆ ಹೆಸರುಗಳ ರೂಪಕತ್ವ ಬೇರೆ ಬೇರೆ, ಆದರೆ ಭಗವಂತ ಅದು ಅವನಿಗೆ ಕೀರ್ತಿಯನ್ನು, ಅವನ ಮಹಾತ್ಮ್ಯವನ್ನು ತಿಳಿಸಿಕೊಳ್ಳುವಂತಹ ಶಬ್ದ ಅವನು ಸಹಸ್ರಾಕ್ಷ. ಹೀಗೆ ಆ ಸಹಸ್ರಾಕ್ಷ ಅಂತ ಕರೆಯಲ್ಪಡುವ ಇಂದ್ರನ ಮಗನಾದ ಅರ್ಜುನ, ಆದಿ ಮುಂತಾದಂತಹ ಸುಹೃದಾಂ ಆಕ್ಷೇಪಕಾರಿ, ಸುಹೃದಾಂ ಭಗವಂತನಿಗೆ ಪ್ರೀತಿಪಾತ್ರರಾದವರು ಪಾಂಡವರು. ಮಮೈವಾಹ ಪಂಚಪಾಣ ಪ್ರಾಣಾಹ ಅಂತೆ, ಪಾಂಡವರೆಲ್ಲ ನನ್ನ ಐದು ಐದು ಪಾಂಡವರು ನನ್ನ ಐದು ಪ್ರಾಣಗಳಂತ ಕೃಷ್ಣ ಒಂದು ಕಡೆ ಹೇಳ್ತಾನೆ. ಅಂದ್ರೆ ಕೌರವರಿಗೆ ತಿಳಿಸ್ಕೊಳ್ಳೋದು, ಭಗವಂತನಿಗೆ ಪ್ರಾಣ ಅಂತ ಹೇಳಿದ್ರೆ ಸ್ಥೂಲ ದೇಹವೇ ಇಲ್ಲ, ಸ್ಥೂಲವಾದ ಪ್ರಾಣವಿಲ್ಲ ಅವನು. ಪ್ರಾಣಾನಾಂ ಪ್ರಾಣ, ಎಲ್ಲ ಪ್ರಾಣದೇವರಿಗೂ ಸಹಿತ ಪ್ರಾಣ, ಪ್ರಾಣಸ್ಯ ಪ್ರಾಣ. ಸೊ ಈ ವಿಧವಾಗಿ ಎಲ್ಲರಿಗೂ ಪ್ರಾಣನಾದವನು ಭಗವಂತ. ಅವನಿಗೆ ಇವರು ಪಾಂಡವರ ಪಂಚಪ್ರಾಣಗಳಾಗಿದ್ದರು ಅಂತ ಹೇಳಿದ್ರೆ ಅವರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸುತ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ಅವನಿಗೆ ಆ ಪಾಂಡವರು ಎಲ್ಲ ಪಾಂಡವರು ಸುಹೃದಾಂ ತನ್ನ ಪ್ರೀತಿಪಾತ್ರರಾದ ಆ ಪಾಂಡವರಿಗೆ ಆಕ್ಷೇಪಕಾರಿ, ಅವರಿಗೆ ಆಕ್ಷೇಪವನ್ನು ಉಂಟು ಮಾಡಿ, ಅಂದರೆ ಅವರಿಗೆ ಆಪದೆಯನ್ನು ಉಂಟು ಮಾಡಿ, ಅವರನ್ನು ನಾನಾ ವಿಧವಾದ ತೊಂದರೆ ಪೀಡೆಗಳನ್ನು ಮಾಡುವಂತಹವರು, ಅವನಿಗೆ ಆಕ್ಷೇಪ ಮಾಡುವವರು, ಅಂದರೆ ಆ ಪಾಂಡವರಿಗೆ ಪೀಡೆಯನ್ನು ಹಿಂಸೆ ಕೊಡುವಂತಹ ಅವರು ಯಾರಿದ್ದಾರೋ, ಅಂತಹ ದುಷ್ಟರಾದ ಕೌರವರು ಯಾರಿದ್ದಾರೋ, ಆಕ್ಷೇಪಕಾರಿಗಳು ಅವರಿಗೆ ಕುಂಡ್ರೂಪ ಅಕ್ಷೌಹಿಣಿ ಶತ ಬಲ ಆಕ್ಷೋಭ ದೀಕ್ಷಿತ ಮನಾಹ ಅಂತೇಳಿ. ಈಗ ಈ ಪರಮಾತ್ಮನಿಗೆ ಆಯುಧಗಳಿತ್ತಂತೆ. ಆ ಆಯುಧಗಳು ಹೇಗೆ ಅಂತ ಹೇಳಿದ್ರೆ, ಆಕ್ಷೋಭ ದೀಕ್ಷಿತ ಮನಾಹ ಅಂತೇಳಿ, ತನ್ನ ಭಗವಂತನಿಗೆ ಪ್ರೀತಿಪಾತ್ರರಾದ ಪಾಂಡವರಿಗೆ ಇಷ್ಟು ತೊಂದರೆಗಳನ್ನು ಉಂಟು ಮಾಡುವಂತಹ ದುಷ್ಟರಾದ ಕೌರವಾದಿಗಳನ್ನು ನೋಡಿ ಆ ಭಗವಂತನ ಅನುಚರಿಗಳು ಅನುಯಾಯಿಗಳು ಆಗಿರುವಂತಹ ಆಯುಧಗಳು ಅದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕುಂಡ್ರೂಪ ಆಕ್ಷೇಪವನ್ನು, ಪಾಂಡವರಿಗೆ ಆಕ್ಷೇಪವನ್ನು ಉಂಟು ಮಾಡುವಂತಹ ಆಕ್ಷೇಪಕಾರಿಗಳಾದಂತಹ ಕುಂಡ್ರೂಪ ಅಂದ್ರೆ ರಾಜರು, ಕುಂಡ್ರೂಪ ಕೆಟ್ಟರಾದಂತರು, ಕೆಟ್ಟರಾದ ಯಾರು? ದುರ್ಯೋಧನ ದುಶಾಸನಾದಿಗಳು, ಇವರು ಕುಂಡ್ರೂಪರು. ಈ ಕುಂಡ್ರೂಪರು ನರನ, ನೃ ಅಂದ್ರೆ ನರ ಮನುಷ್ಯ, ಪಾಲಿಸುವವನು, ನರರನ್ನು ಪಾಲಿಸುವವನು ರಾಜ, ಅದಕ್ಕೆ ನೃಪ ನೃಪತಿ ಅಂದ್ರೆ ರಾಜ ಅಂತ ಅರ್ಥ. ಕುಂಡ್ರೂಪ ಕುಂಡ್ರೂಪತಿ ಅಂದ್ರೆ ಕೆಟ್ಟ ರಾಜ, ಕುಂಡ್ರೂಪ ಕೆಟ್ಟ ರಾಜರಾದಂತಹ ಅವರ ಅಕ್ಷೌಹಿಣಿ ಸೈನ್ಯ. ಅಕ್ಷೌಹಿಣಿ ಸೈನ್ಯ ಅಂತ ಹೇಳಿದ್ರೆ, ಅಕ್ಷೌಹಿಣಿ ಅಂತ ಹೇಳಿದ್ರೆ ಒಂದು ನಿಮ್ಗೆಲ್ಲರಿಗೆ ಗೊತ್ತಾದಂತೆ ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೌಹಿಣಿ ಸೈನ್ಯ ಪಾಲ್ಗೊಂಡಿತ್ತು. ಅಕ್ಷೌಹಿಣಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ, ಪತ್ತಿ ಅಂತ ಹೇಳಿದ್ರೆ ಒಂದು ಸೈನ್ಯದ ಒಂದು ಸ್ಮಾಲೆಸ್ಟ್ ಸೆಗ್ಮೆಂಟ್, ಒಂದು ಆನೆ, ಒಂದು ರಥ, ಮೂರು ಕುದುರೆಗಳ ಮೇಲೆ ಸವಾರಿ ಮಾಡುವವರು, 5 ಜನ ಪದಾತಿಗಳು ಇದಿದ್ದರೆ ಅದಕ್ಕೆ ಪತ್ತಿ ಅಂತ ಕರೀತಾರೆ. ಆ ಮೂರು ಪತ್ತಿಗಳು ಸೇರಿದ್ರೆ ಸೇನಾಮುಖ ಅಂತ ಕರೀತಾರೆ. ಮೂರು ಸೇನಾಮುಖಗಳು ಸೇರಿದರೆ ಅದನ್ನು ಗುಲ್ಮ ಅಂತ ಕರೀತಾರೆ. ಮೂರು ಗುಲ್ಮಗಳು ಸೇರಿದ್ರೆ ಗಣ, ಮೂರು ಗಣಗಳು ಸೇರಿದ್ರೆ ವಾಹಿನಿ ಅಂತ, ಮೂರು ವಾಹಿನಿಗಳು ಸೇರಿದ್ರೆ ಪುತನ ಅಂತ ಕರೀತಾರೆ. ಮೂರು ಪುತನಗಳು ಸೇರಿದ್ರೆ ಚಮು ಅಂತ ಕರೀತಾರೆ. ಮೂರು ಚಮುಗಳು ಸೇರಿದ್ರೆ ಅನೀಕಿನಿ ಅಂತ ಕರೀತಾರೆ. ಅಂತ ಅನೀಕಿನಿಗಳು 10 ಸೇರಿದ್ರೆ ಒಂದು ಅಕ್ಷೌಹಿಣಿ ಆಗುತ್ತೆ. ಒಟ್ಟಾರೆ ಒಂದು ಅಕ್ಷೌಹಿಣಿ ಸೈನ್ಯ ಅಂತ ಹೇಳಿದರೆ 21,870 ಜನ ಆನೆಗಳು ಅಷ್ಟೇ, ರಥಗಳು ಮತ್ತು 65,610 ಕುದುರೆಗಳು ಅದರ ಮೇಲೆ ಸವಾರಿ ಮಾಡುವವರು. ಆದ ಮೇಲೆ ಪದಾತಿ ದಳ ಫುಟ್ ಸೋಲ್ಜರ್ಸ್ 1,900,350 ಜನ, ಇಷ್ಟು ಸೇರಿದರೆ ಒಂದು ಅಕ್ಷೌಹಿಣಿ. 18 ಅಕ್ಷೌಹಿಣಿಗಳ ಸೈನ್ಯ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿತ್ತು. 18 ಅಕ್ಷೌಹಿಣಿಗಳ ಸಂಹಾರ ಮಾಡುವುದಕ್ಕೆ 18 ದಿನ ಯುದ್ಧ ನಡೀತು. ಅದಕ್ಕಿಂತಲೂ 5 ಅಕ್ಷೌಹಿಣಿಗಳು ಜಾಸ್ತಿ, 23 ಅಕ್ಷೌಹಿಣಿನ ಸೈನ್ಯವನ್ನು ಒಂದು ಸಾರಿ ತಗೊಂಡು ಜರಾಸಂಧ ಕೃಷ್ಣನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. 23 ಅಕ್ಷೌಹಿಣಿ ಸೈನ್ಯವನ್ನು ಒಂದೇ ದಿನದಲ್ಲಿ, ಆ ಒಂದು ಪೂರ್ತಿ ದಿನ ಕೂಡ ಅಲ್ಲ, ದಿನದ ಒಂದು ಭಾಗದಲ್ಲಿಯೇ ಶ್ರೀಕೃಷ್ಣ ಎಲ್ಲರನ್ನು ಸಂಹಾರ ಮಾಡಿಬಿಟ್ಟು ಅವನನ್ನು ಪರಾಭವಗೊಳಿಸಿಬಿಟ್ಟು ಕಳಿಸಿಬಿಡ್ತಾನೆ. ಸೊ ಇಂತಹ ಭಗವಂತ, ಅದೇ ಭಗವಂತನಿಗೆ ಅಷ್ಟೇ ಅಂದ್ರೆ ಇನ್ನೂ ಅವನ ಶಕ್ತಿ, ಭಗವಂತ ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲರೂ ಸಂಹಾರ ಮಾಡಬಲ್ಲ, ಆದರೆ ಭಗವಂತ ತನ್ನ ಪೂರ್ತಿ ಶಕ್ತಿಯನ್ನು ಪ್ರದರ್ಶನ ಮಾಡುವುದಿಲ್ಲ. ಆದರೆ ಆ ಭಗವಂತ ಅವನಿಗೆ ಪ್ರೀತಿಪಾತ್ರರಾದ ಪಾಂಡವರನ್ನು ಇವರು ಕೌರವರು ಹಿಂಸೆ ಮಾಡ್ತಾ ಇದ್ದಾರೆ, ಆ ಕೌರವ ಸೈನ್ಯವನ್ನೆಲ್ಲರನ್ನು ಸಂಹಾರ ಮಾಡಬೇಕಂತ ಈ ಆಯುಧಗಳಿತ್ತಂತೆ. ಅದು ಹೇಗಿತ್ತಂತ ಹೇಳ್ತಾ ಇದ್ದಾರೆ, ಕುಂಡ್ರೂಪ ಕೆಟ್ಟ ರಾಜಂದಿರ ಅಕ್ಷೌಹಿಣಿ ಅಕ್ಷೌಹಿಣಿಗಳ ಶತಬಲ, ಶತ ಅಂದ್ರೆ ಹೆಚ್ಚಾದ, ಶತ ಅಂದ್ರೆ 100 ಅಂತ ಒಂದರ್ಥ, ಶತ ಅಂದ್ರೆ ಅಧಿಕವಾದ ಹೆಚ್ಚಾಗಿರುವಂತಹ ಬಲ ಸೈನ್ಯ ಯಾವುದಿದೋ, ಶತಬಲ ಆಕ್ಷೋಭ ದೀಕ್ಷಿತ ಮನಃ, ಅವರಿಗೆ ಆಕ್ಷೋಭವನ್ನು ಹಿಂಸೆಯನ್ನು ಉಂಟು ಮಾಡಿ ಅವರನ್ನು ಸಂಹಾರ ಮಾಡುವುದಕ್ಕಾಗಿ ದೀಕ್ಷಿತ ಮನಗರ ದೀಕ್ಷಿತವಾದ ಅಂದರೆ ದೀಕ್ಷೆ ಉಳ್ಳಂತಹ ಮಾಡಬೇಕನ್ನುವ ಇಚ್ಛೆಯಿಂದ ಕೂಡಿರುವಂತಹ ದೀಕ್ಷಾ ಸಹಿತರಾಗಿರುವಂತಹ ಸೈನ್ಯ ದೀಕ್ಷಿತ ಮನಃ ನಿಶ್ಚಯದಿಂದ ಕೂಡಿರುವಂತಹ ಮನಸ್ಸು ಉಳ್ಳವರಾಗಿದ್ದಾರೆ. ಯಾರು ಅವರ ಲಿಸ್ಟ್ ಮಾಡ್ತಾ ಇದ್ದಾರೆ? ತಾರ್ಕ್ಷ್ಯ, ತಾರ್ಕ್ಷ್ಯ ಅಂದ್ರೆ ತುಕ್ಷಣ ಮಗನಾದ, ತಾರ್ಕ್ಷ್ಯ ಅಂದ್ರೆ ಗರುಡ. ಸೊ ಈ ದೀಕ್ಷಿತ ಮನ ಅವರ ಆ ದುಷ್ಟರಾಜಂದರ ಕೌರವಾದಿಗಳ ಸಂಹಾರ ಮಾಡಬೇಕು. ಭಗವಂತನೇ, ನೀನು ಬಾಯಿಯಿಂದ ಆಜ್ಞೆ ಕೊಡುವುದು ಮಾತ್ರವಲ್ಲ, ದೃಷ್ಟಿ ಮಾತ್ರದಿಂದ ಹೋಗಿ ಸಂಹಾರ ಮಾಡ್ರಿ ಅಂದ್ರೆ ಒಂದು ಆಯುಧ, ಭಗವಂತನ ಒಂದು ಆಯುಧ ಸಾಕು. ಭಗವಂತ ಕೂತ ಕಡೆ ಕೂತ ಅಲ್ಲೇ ಪಾಂಡವರು ಅವರು ಇರೋ ಜಾಗದಲ್ಲಿ, ಪರಮಾತ್ಮ ಇರೋ ಜಾಗದಲ್ಲಿ ಇದ್ರೆ ಆ ಒಂದು ಆಯುಧ ಹೋಗಿ ಎಲ್ಲರ ಸಂಹಾರ ಮಾಡಿ ಬರುವಂತಹ ಸಾಮರ್ಥ್ಯ ಇದೆ. ಸೊ ಆ ವಿಧವಾಗಿ ಅಷ್ಟು ತಾರ್ಕ್ಷ್ಯ ಗರುಡನು, ಅಸಿ ಅಂದ್ರೆ ನಂದಕ ಅನ್ನುವ ಖಡ್ಗ ಅದರ ಅಭಿಮಾನಿ ದೇವತೆ, ಶಾಪ ಅಂದ್ರೆ ಶಾಂಗ ಧನಸ್ಸು ಅದರ ಅಭಿಮಾನಿ ದೇವತೆ, ಅದೇ ವಿಧವಾಗಿ ಶರ ಬಾಣವು, ತೀಕ್ಷ್ಣ ಹರಿ ತೀಕ್ಷ್ಣವಾದಂತಹ ಹರಿತವಾದಂತಹ ಚಕ್ರ, ಹರಿ ಅರಗಳುಳ್ಳದು ಹರಿ ಚಕ್ರ, ತೀಕ್ಷ್ಣವಾದ ಚಕ್ರ ಸುದರ್ಶನ ಚಕ್ರ ಇದೆ, ಪೂರ್ವ ಮುಂತಾದಂತಹ ನಿಜ ಲಕ್ಷ್ಮಣಿ ತನ್ನ ಲಕ್ಷಣ ಚಿಹ್ನೆಗಳಾಗಿರುವಂತಹ ಆಯುಧಗಳು. ಈ ಆಯುಧಗಳನ್ನೆಲ್ಲ ಲಿಸ್ಟ್ ಮಾಡುವಾಗ ನಾನು ಮುಂಚೆ ಬಹಳ ಸುತ್ತಿ ಹೇಳಿದ್ದೆ, ಮತ್ತೊಂದು ಸಾರಿ ಹೇಳ್ತೀನಿ, ಈ ಆಯುಧಗಳು ಜಡವಾದ ಆಯುಧಗಳು ಮಾತ್ರ ಅಂತ ನಾವು ಸ್ಮರಣೆ ಮಾಡಬಾರದು. ಈ ಆಯುಧಗಳನ್ನೆಲ್ಲ ಉಲ್ಲೇಖ ಮಾಡುವಾಗ ಅಷ್ಟು ಆಯುಧಗಳು, ಆ ಆಯುಧಗಳ ಅಭಿಮಾನಿ ದೇವತೆಗಳಿರ್ತಾರೆ ಅದೇ ಜಾಗದಲ್ಲಿ, ಅವರು ಆಯುಧಗಳ ಆಕಾರವನ್ನು ತಗೊಂಡಿರ್ತಾರೆ. ಆ ಆಯುಧಗಳ ಇರೋ ಜಾಗದಲ್ಲಿಯೇ ಆ ಅಭಿಮಾನಿ ದೇವತೆಗಳನ್ನು ನಿಯಮನ ಮಾಡುವಂತಹ ಮುಖ್ಯ ಪ್ರಾಣದೇವರು ಇರ್ತಾರೆ. ಆ ಮುಖ್ಯ ಪ್ರಾಣದೇವರನ್ನು ನಿಯಮನ ಮಾಡುವ ಲಕ್ಷ್ಮೀ ದೇವಿಯ ಆಯುಧಗಳ ಆಕಾರದಲ್ಲಿ ಅಲ್ಲಿ ನಿಂತಿರ್ತಾಳೆ. ಆ ಲಕ್ಷ್ಮಿಯನ್ನು ನಿಯಮನ ಮಾಡುವ ಭಗವಂತನು ಕೂಡ ತಾನು ಕೂಡ ಆ ಆಯುಧಗಳ ಆಕಾರದಲ್ಲಿ ಅಲ್ಲಿ ನಿಂತಿರ್ತಾನೆ ಭಗವಂತ. ಯಾಕೆಂದ್ರೆ ಅವರಿಗೆ ಶಕ್ತಿಯನ್ನು, ಅಷ್ಟು ಆಯುಧಗಳಿಗೆ ಆ ಶಕ್ತಿಯನ್ನು ಕೊಡುವುದು ಭಗವಂತ. ಆಯುಧಗಳು ಭಗವಂತನಿಗೆ ಬೇಕಾಗಿಲ್ಲ, ಭಗವಂತ ಆಯುಧಗಳಿಗೆ ಬೇಕಾಗಿದೆ. ಆ ಆಯುಧಗಳಿಗೆ ಅಷ್ಟು ಶಕ್ತಿ ಹೇಗೆ ಬರುತ್ತೆ ಅಂದ್ರೆ ಭಗವಂತ ಕೊಟ್ಟರೆ ಆಯುಧಗಳಿಗೆ ಶಕ್ತಿ ಬರುತ್ತೆ. ಹೀಗೆ ಅಷ್ಟು ಆಯುಧಗಳ ಒಳಗೆ ಭಗವಂತನ ರೂಪಗಳು ನಿಂತಿದೆ. ಆದ್ರೆ ಆಯುಧಗಳ ಅಭಿಮಾನಿ ದೇವತೆಗಳೆಲ್ಲ ಕಾದುಕೊಂಡು ನಿಂತಿದ್ದಾರಂತೆ. ಯಾಕೆ ಅಂದ್ರೆ ಅವರೆಲ್ಲರೂ ಕೂಡ ದೀಕ್ಷಿತ ಮನಃ ಆ ದುಷ್ಟ ರಾಕ್ಷಸರ, ಆ ದುಷ್ಟ ರಾಜಂದಿರ ಸಂಹಾರ ಮಾಡಬೇಕು, ಅವರ ಸೈನ್ಯವನ್ನು ಸಂಹಾರ ಮಾಡಬೇಕಂತ ಕಾದುಕೊಂಡಿದ್ದರು ಅವರೆಲ್ಲ. ಆದ್ರೆ ಭಗವಂತ ಏನು ಮಾಡಿದ, ಈ ಆಯುಧಗಳನ್ನು ಕಳಿಸಿದರೆ ಇವರು ಮೆಲ್ಲ ಮಿಕ್ಕವರು ಮಾಡಬೇಕಾದ ಯುದ್ಧ ತಾನೇ ಮಾಡಿದಂತಾಗುತ್ತೆ, ಅದು ಮಾಡಬಾರದು. ಆದ್ದರಿಂದ ಅವರಿಂದಲೇ ಆ ಕಾರ್ಯಗಳನ್ನು ಮಾಡಿಸಬೇಕು. ಪಾಂಡವರಿಗೆ ಕೀರ್ತಿ ಬರಬೇಕು, ಪಾಂಡವರಿಗೆ ಕೀರ್ತಿ ಬರಬೇಕು. ಆದ್ದರಿಂದ ತನ್ನ ಪ್ರಿಯರಾದ ಪಾಂಡವರಿಗೆ ಕೀರ್ತಿ ಬರಬೇಕಂತ ಭಗವಂತ ಏನು ಮಾಡಿದ, ಯುದ್ಧ ಶುರುವಾಗಲಿಕ್ಕೆ ಮುಂಚೆನೆ ನಾನು ಯಾವ ಆಯುಧವನ್ನು ಹಿಡಿಯುವುದಿಲ್ಲ, ಆಯುಧಗಳನ್ನು ಪ್ರಯೋಗ ಮಾಡುವುದಿಲ್ಲ. ಐ ವೋಂಟ್ ಯೂಸ್ ಮೈ ವೆಪನ್ಸ್, ಆಯುಧಗಳನ್ನು ನಾನು ಉಪಯೋಗಿಸುವುದಿಲ್ಲ ಅಂತ ಭಗವಂತ ಮಾತನ್ನು ಕೊಡ್ತಾನೆ. ಕೊಟ್ಟಾಗ ನಿಮಗೆಲ್ಲ ಗೊತ್ತಾದಂತೆ ಭೀಷ್ಮಾಚಾರ್ಯರ ಹತ್ರ ನಾನು ಆಯುಧಗಳನ್ನು ಉಪಯೋಗಿಸುವುದಿಲ್ಲ ಅಂತ, ಆಯುಧಗಳನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳಿದ ಮಾತನ್ನು ಭೀಷ್ಮಾಚಾರ್ಯ, ನಾನು ನಿನ್ನನ್ನು ಆಯುಧವನ್ನು ಹಿಡಿಸ್ತೀನಿ ಅಂತ. ಹಿಡಿಯುವುದು ಬೇರೆ, ಉಪಯೋಗಿಸುವುದು ಬೇರೆ. ಭಗವಂತ ಭೀಷ್ಮಾಚಾರ್ಯರ ಮಾತವನ್ನು ನಿಜ ಮಾಡಬೇಕಂತ ಚಕ್ರಾಯುಧವನ್ನು ಹಿಡಿದ, ಆದರೆ ಹಿಡಿದನೇ ಹೊರತು ಉಪಯೋಗ ಮಾಡಲಿಲ್ಲ. ಆದ್ದರಿಂದ ಪರಮಾತ್ಮನ ಮಾತು ನಿಂತಿತು, ಭೀಷ್ಮಾಚಾರ್ಯರ ಮಾತು ನಿಂತಿತು. ತನ್ನ ಭಕ್ತನ ಮಾತನ್ನು ನಿಲ್ಲಿಸಿದ, ತನ್ನ ಮಾತನ್ನು ನಿಲ್ಲಿಸಿಕೊಂಡ ಭಗವಂತ. ಆಯುಧವನ್ನು ಚಕ್ರಾಯುಧವನ್ನು ಪ್ರಯೋಗ ಮಾಡಲಿಲ್ಲ, ಕೇವಲ ಹಿಡಿದ ಒಂದು ಸಾರಿ ಭೀಷ್ಮಾಚಾರ್ಯರ ಮಾತನ್ನು ನಿಜ ಮಾಡಬೇಕಂತೇಳಿ. ಹೀಗೆ ತನ್ನ ಭಕ್ತರ ಮಾತನ್ನು ನಿಜಗೊಳಿಸಿದ ಭಗವಂತ. ಈ ಎಲ್ಲ ಆಯುಧಗಳು ತನಗೆ ಇದ್ದರೂ ಕೂಡ ಲಕ್ಷ್ಮಣಿ ಆ ತನ್ನ ಲಕ್ಷಣವಾದ ಆಯುಧಗಳನ್ನು ಚ ಅಪಿ ಅಗಣಯನ್, ಚಾಪ್ಯಗಣಯನ್ ಅದನ್ನು ಬಿಡಿಸಿದರೆ ಚ ಅಪಿ ಅಗಣಯನ್, ಆಯುಧಗಳೆಲ್ಲವನ್ನೂ ಚ ಕೂಡ ಅಂಡ್ ಆಲ್ಸೋ ಚ ಕೂಡ ಅಪಿ, ಚ ಅಪಿ ಎರಡನ್ನು ಪ್ರಯೋಗ ಮಾಡಿದರೆ ಅಂದ್ರೆ ಏನು ಅಂದ್ರೆ ಆಯುಧಗಳು ಕಾದುಕೊಂಡಿತ್ತು ಒಂದು, ತಾನು ಕೂಡ ಆಯುಧಗಳನ್ನು ಉಪಯೋಗಿಸಬಹುದು ಅದು ಎರಡು. ತಾನೂ ನಿಶ್ಚಯ ಮಾಡಲಿಲ್ಲ, ಆಯುಧಗಳು ನನಗೆ ಆದೇಶವನ್ನು ಕೊಡಲಿಲ್ಲ. ಈ ನೆವರ್ ಯೂಸ್ ದೆಮ್, ಈ ನೆವರ್ ಅಲೋಡ್ ದೆಮ್, ತಾನು ಉಪಯೋಗಿಸಲಿಲ್ಲ, ಅವುಗಳು ಹೋಗಬೇಕಂತ ಅವರು ಕಾದುಕೊಂಡಿದ್ದಾರೆ, ಅವರಿಗೂ ಆಜ್ಞೆಯನ್ನು ಕೊಡಲಿಲ್ಲ. ಅದರಿಂದ ಚ ಅಪಿ ಅಗಣಯನ್, ಅವುಗಳನ್ನು ಯಾವುದನ್ನು ಅಗಣಯನ್ ಲೆಕ್ಕ ಮಾಡದೆ, ಲೆಕ್ಕ ಮಾಡಲಿಲ್ಲ, ಲೆಕ್ಕ ಮಾಡಲಿಲ್ಲ ಅಂದ್ರೆ ನಾನು ಅವುಗಳನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳಿ ಅದನ್ನು ಗಣನ ಮಾಡದೆ, ಅಗಣಯನ್ ಗಣನ ಮಾಡದೆ, ಲೆಕ್ಕಿಸದೆ, ಅದನ್ನು ಲಕ್ಷ್ಯ ಮಾಡದೆ ಅಂದ್ರೆ ನಾನು ಆಯುಧವನ್ನು ಪ್ರಯೋಗ ಮಾಡುವುದಿಲ್ಲ, ಉಪಯೋಗಿಸುವುದಿಲ್ಲ ಯುದ್ಧದಲ್ಲಿ. ಯಾಕೆ? ನನ್ನ ಭಕ್ತರಾದ ಪಾಂಡವರಿಗೆ ಕೀರ್ತಿ ಬರಬೇಕು. ನಾನು ಆಯುಧಗಳನ್ನು ಉಪಯೋಗಿಸಿಕೊಂಡು ನಾನು ಚಕ್ರಾಯುಧವನ್ನು ಹಿಡಿದು ನಿಂತು ಆ ಚಕ್ರಾಯುಧದಿಂದ ಎಲ್ಲರೂ ಸಂಹಾರ ಮಾಡಿದರೆ ಇನ್ನು ಪಾಂಡವರಿಗೆ ಕೀರ್ತಿ ಹೇಗೆ ಬರುತ್ತೆ? ಆದ್ದರಿಂದ ತನ್ನ ಭಕ್ತರಾದ ಪಾಂಡವರಿಗೆ ಕೀರ್ತಿ ಬರಬೇಕನ್ನುವ ಕಾರಣದಿಂದ ಭಗವಂತ ಆಯುಧಗಳನ್ನು ಯಾವುದನ್ನು ಉಪಯೋಗಿಸಲಿಲ್ಲ. ಅದಕ್ಕೆ ಮುಂಚೆನೇ ಭಗವಂತ ಕೃಷ್ಣ ರಾಯಭಾರಕ್ಕೆ ಹೋಗಲಿಕ್ಕೆ ಮುಂಚೆ ದ್ರೌಪದಿ ದೇವಿಗೆ, ದ್ರೌಪದಿ ದೇವಿ ನಾನು ಸಂಧಿ ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಸಂಧಿ ಆಗಿಬಿಡುತ್ತೋ, ದ್ರೌಪದಿಗೆ ಕಂಗಾಳಾಗುತ್ತೆ, ಆಗೋದಿಲ್ಲ. ಆದಂತೆ ನೋಡಿ ತೋರಿಸಿದಾಗ ಕೃಷ್ಣ ಹೇಳ್ತಾನೆ, ಕೃಷ್ಣೇ ಅಂತ ಸಂಬೋಧನ ಮಾಡಿ ಕೃಷ್ಣ ಹೇಳ್ತಾನೆ, ನಮೇ ಮೋಹಂ ವಚೋ ಭವೇತ್, ನನ್ನ ಮಾತು ಸುಳ್ಳಾಗುವುದಿಲ್ಲ. ನಿನ್ನ ಕಣ್ಣಿನಿಂದ ಒಂದು ಜುಟ್ಟು ನೀರು ಬಂದು ಕೃಷ್ಣನ ಪಾದಗಳ ಮೇಲೆ ಬಿದ್ದರೆ ಅಷ್ಟು ಜನ ಆ ದುಷ್ಟ ದುರ್ಯೋಧನ ದುಸ್ಸಾಹಸನಾದಿಗಳ ಹೆಂಡಂದಿರೆಲ್ಲ ಕೂಡ ಆ ಯುದ್ಧದಲ್ಲಿ ಅವರೆಲ್ಲರೂ ಸತ್ತು ಹೋದಾಗ ಬೋ ಅಂತ ಅಳ್ತಾರ ನೋಡು, ಅಷ್ಟಕ್ಕೆ ಕೋಟಿ ಪಟ್ಟು ನೀರು ಅವ್ರ ಕಣ್ಣು, ಲಕ್ಷ ಪಟ್ಟು ನೀರು ಅವ್ರ ಕಣ್ಣುಗಳಿಂದ ಬರುತ್ತೆ ಅಂತ ಹೇಳಿ ಕೃಷ್ಣ ನನ್ನ ಮಾತು ಸುಳ್ಳಾಗುವುದಿಲ್ಲ. ಭಗವಂತ ಸಂಕಲ್ಪ ಸತ್ಯ ಸಂಕಲ್ಪ ಅವನು ನಿಶ್ಚಯ ಮಾಡಿದರೆ ಎಲ್ಲವೂ ಆಗುತ್ತೆ. ಆದ್ದರಿಂದ ಭಗವಂತ ಹೇಳ್ತಾನೆ ನನ್ನ ಮಾತು ಸುಳ್ಳಾಗುವುದಿಲ್ಲ ಅಂತ ಹೇಳಿ. ಹಾಗೆ ಕೃಷ್ಣ ಆ ತಾನು ಕೊಟ್ಟ ಮಾತಿಗೆ ಅನುಗುಣವಾಗಿ ತಾನೇನು ಮಾಡಿದ, ಆ ಆಯುಧಗಳನ್ನು ಯಾವುದನ್ನು ಉಪಯೋಗಿಸಲಿಲ್ಲ. ಭಗವಂತನಿಗೆ ಆಯುಧಗಳ ಅವಶ್ಯಕತೆ ಏನಿದೆ, ತನ್ನ ದೃಷ್ಟಿ ಮಾತ್ರದಿಂದಲೇ ಅವರೆಲ್ಲ ಆಯುಷನ್ನು ಹೀರಿಬಿಟ್ಟ ಶ್ರೀಕೃಷ್ಣ. ಆದ್ದರಿಂದ ಅಂತಹ ಸರ್ವಸಮರ್ಥನಾದ ಪರಮಾತ್ಮ ಏನು ಮಾಡಿದ, ವೃಕ್ಷಾಲಯ ಧ್ವಜರಿ ರಕ್ಷಾಕರನಾದ. ವೃಕ್ಷಾಲಯ, ವೃಕ್ಷ ಅಂದ್ರೆ ಮರ ಗಿಡ, ಅದು ಆಲಯ ನಿವಾಸ ಸ್ಥಾನವಾಗಿ ಉಳ್ಳದ್ದು. ಮರದಲ್ಲಿ ನಿವಾಸ ಮಾಡುವುದು ಕೋತಿಗಳು ಕಪಿಗಳು. ಅಲ್ಲಿ ವೃಕ್ಷ ಅಲ್ಲಿ ವೃಕ್ಷಾಲಯ ಅಂದ್ರೆ ಆ ಕಪಿ, ಕಪಿ ಅಂದ್ರೆ ಕಪಿ ಶ್ರೇಷ್ಠನಾದ ಹನುಮಂತ ದೇವರು. ವೃಕ್ಷಾಲಯ ಹನುಮಂತ ದೇವರು, ವೃಕ್ಷವೇ ಆಲಯವಾಗಿ ಉಳ್ಳವರು ಹನುಮಂತ ದೇವರು, ಕಪಿಗಳ ರೂಪದಲ್ಲಿ ಇರುವಂತಹ ಅವರು. ಅವರ ಧ್ವಜ ಕಪಿ ಧ್ವಜ, ಕಪಿಯ ಹನುಮಂತ ದೇವರನ್ನು ಧ್ವಜದಲ್ಲಿ ಇಟ್ಕೊಂಡಿದ್ದರು ಅರ್ಜುನ. ಸೊ ಆದ್ದರಿಂದ ಕಪಿಧ್ವಜ ಅಂತ ಅರ್ಜುನನಿಗೆ ಹೆಸರು. ಕಪಿಧ್ವಜನಾದ ಅರ್ಜುನನನ್ನು ರಕ್ಷಣೆ ಮಾಡಬೇಕಂತ ಭಗವಂತ ಪಾರ್ಥಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮ ಅವನು ಕಪಿಧ್ವಜನಾದ ಅರ್ಜುನನನ್ನು ರಿರಕ್ಷಾಕರ, ರಕ್ಷಾ ರಿರಕ್ಷ, ರಿರಕ್ಷ ಅಂದ್ರೆ ರಕ್ಷಿತು ಇಚ್ಛಾ, ರಿರಕ್ಷ ರಕ್ಷಣೆ ಮಾಡಬೇಕನ್ನುವ ಇಚ್ಛೆ ಉಳ್ಳವನು. ರಿರಕ್ಷಾಕರ ಅಂತಹ ರಿರಕ್ಷದಿಂದ ಕೂಡಿದವನು, ರಕ್ಷಿಸಬೇಕನ್ನುವ ಇಚ್ಛೆಯಿಂದ ಕೂಡಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಅವನು ಲಕ್ಷ್ಮೀಪತಿ ಯದುಪತಿ ಜಯತಿ. ಸೊ ಇಲ್ಲಿರುವಂತಹ ಕ್ರಿಯಾಪದ ಈ ಎರಡು ಶ್ಲೋಕಗಳಿಗೆ ಸೇರಿ ಇರುವಂತಹ ಮೂಲಭೂತವಾದಂತಹ ಕ್ರಿಯಾಶಬ್ದ ಜಯತಿ. ಉತ್ಕೃಷ್ಟನಾಗಿದ್ದಾನೆ ಯಾರು, ಲಕ್ಷ್ಮೀಪತಿ, ಲಕ್ಷ್ಮಿಯ ಪತಿ ಆದ ಶ್ರೀಕೃಷ್ಣ ಪರಮಾತ್ಮ. ಯದುಪತಿ, ಯಾದವಂಶದಲ್ಲಿ ಉದ್ಭವಿಸಿದಂತಹ ಯದುಕುಲೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮ. ಲಕ್ಷ್ಮೀಪತಿಯಾದ ಯದುಕುಲೋದ್ಭವನಾದ ಯದುಕುಲೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮ ಜಯತಿ ಉತ್ಕೃಷ್ಟನಾಗಿದ್ದಾನೆ. ಆ ಶ್ರೀಕೃಷ್ಣ ಪರಮಾತ್ಮ ಹೇಗಿದ್ದಾನೆ, ಶಾಲೆಯ ಧ್ವಜರಿ ರಕ್ಷಾಕರನಾಗಿದ್ದ ಅಂದ್ರೆ ಅರ್ಜುನನ ರಕ್ಷಣೆ ಮಾಡಬೇಕನ್ನುವ ಇಚ್ಛೆಯಿಂದ ಕೂಡಿದವನಾಗಿದ್ದ. ತನ್ನ ಆಯುಧಗಳನ್ನು ಯಾವುದನ್ನೂ ಪರಿಗಣನೆ ಮಾಡಲಿಲ್ಲ, ಅವು ಯಾವುದನ್ನೂ ಉಪಯೋಗಿಸದೇ ಇದ್ದ. ಆ ಆಯುಧಗಳೆಲ್ಲ ಕಾದುಕೊಂಡಿದ್ದವು, ಅವೆಲ್ಲ ದೀಕ್ಷಿತಮನಗಳಾಗಿವೆ. ಆ ಕೆಟ್ಟ ಸೈನ್ಯಗಳನ್ನು ಸಂಹಾರ ಮಾಡಬೇಕನ್ನುವ ಇಚ್ಛೆಯಿಂದ ಕೂಡಿಕೊಂಡು ಭಗವಂತನ ಆಜ್ಞೆಗಾಗಿ ಕಾತು ನಿಂತಿದ್ರೆ, ನೀವು ಬೇಡ, ನೀವು ಬಂದು ಅವರ ಸಂಹಾರ ಮಾಡಿದ್ರೆ ಪಾಂಡವರೇ ಕಿತ್ತು ಬರೋದಿಲ್ಲ, ನೀವಲ್ಲೇ ಇರ್ರಿ ಅಂತೇಳಿ ಆಯುಧಗಳನ್ನು ಯಾವುದನ್ನು ದೀಕ್ಷಿತ ಮನಃ ಅವರ ಸಂಹಾರ ಮಾಡಬೇಕಂತ ದೀಕ್ಷೆಯನ್ನು ಕೂಡಿದ ಆಯುಧಗಳಿದ್ದರೂ ಕೂಡ ಅವುಗಳನ್ನು ಉಪಯೋಗಿಸದೆ ಭಗವಂತ ಇದ್ದ. ಅವನು ಈ ಶ್ಲೋಕಗಳಲ್ಲಿ ಆ ಪಾಂಡವರಿಗೆ ಕೌರವರು ಉಂಟು ಮಾಡಿದಂತಹ ಅನೇಕ ವಿಪತ್ತುಗಳನ್ನು ಅವನು ನೋಡುತ್ತಾ ಇದ್ದರೂ ಕೂಡ ನೋಡದೇ ಇದ್ದವನಂತೆ ಅಂದ್ರೆ ಭಗವಂತ ಅವೆಲ್ಲವೂ ನೋಡ್ತಾ ಇದ್ದಾನೆ, ಅವನಿಗೆಲ್ಲವೂ ಗೊತ್ತಾಗಿತ್ತು. ಆ ಪಾಂಡವರನ್ನು ಕೈ ಬಿಡಲಿಲ್ಲ, ಆದರೆ ಸರಿಯಾದ ಸಮಯಕ್ಕಾಗಿ ಕಾದು ನಿಂತಿದ್ದ. ಆ ಸಮಯ ಬಂದಾಗ ಆ ದುಷ್ಟರ ಸಂಹಾರಕ್ಕೆ ಆ ಎಲ್ಲ ಪಾಂಡವರನ್ನು ನಿಮಿತ್ತ ಮಾತ್ರರನ್ನಾಗಿ ಮಾಡಿ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ ಅಂತ ಹೇಳಿ ಎಲ್ಲರೂ ನಿಮಿತ್ತ ಮಾತ್ರರು. ಪಾಂಡವರೆಲ್ಲರೂ ಕೂಡ ನಿಮಿತ್ತ ಮಾತ್ರರೇ. ಅವರೆಲ್ಲರ ಒಳಗೆ ತನ್ನ ಶಕ್ತಿ, ಭಗವಂತನ ಶಕ್ತಿಯೇ ತುಂಬಿದೆ. ಅವರೆಲ್ಲರನ್ನು ರಕ್ಷಣೆ ಮಾಡ್ತಾ ಭಗವಂತ ಅವರ ಪಾಂಡವರ ಮೂಲಕವಾಗಿ ಆ ದುಷ್ಟ ಕೌರವರ ನಿಗ್ರಹವನ್ನು ಮಾಡಿ ಧರ್ಮ ಸಂಸ್ಥಾಪನ ಮಾಡಿ, ಧರ್ಮ ಸಂಸ್ಥಾಪನಾರ್ಥ ಯಾವ ಸಂಭವ ಹೇಗೆ ಹೇಗೆ ಅಂತ ಹೇಳಿದಂತೆ ಆ ಧರ್ಮ ರಕ್ಷಣೆಯನ್ನು ಮಾಡಿ ದುಷ್ಟರ ಶಿಕ್ಷಣೆಯನ್ನು ಮಾಡಿದ ಭಗವಂತ. ಆ ಶ್ರೀಕೃಷ್ಣನ ಈ ವಿಜಯ ಘೋಷೆಯನ್ನು ಈ ಶ್ಲೋಕಗಳಲ್ಲಿ ಪ್ರತಿಧ್ವನಿಸ್ತಾ ಇದ್ದಾರೆ ಶ್ರೀ ಸ್ವಾಮಿಗಳವರು, ವಾದಿರಾಜ ತೀರ್ಥ ಸ್ವಾಮಿಗಳ ಶ್ರೀಪಾದಂಗಳವರು ಈ ಸುಂದರವಾಗಿ ಎರಡು ಶ್ಲೋಕಗಳಲ್ಲಿ ಆ ಭಗವಂತನ ಸರ್ವೋತ್ಕೃಷ್ಟವಾದ ಶ್ರೀಕೃಷ್ಣನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಈ ಶ್ಲೋಕಗಳಲ್ಲಿ ನಾವು ಸುಂದರವಾದ ಭಾವಗಳನ್ನು ನೋಡ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಶ್ಲೋಕವನ್ನು ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣ ಕಾಯನ ವಾಚ ಮನಸ್ಸು ಇಂದಿಯರು ಅಧ್ಯಾತ್ಮನವ ಮನಸ್ಸು ಸ್ವಾಹಂ ಕರೋಮಿ ಇತ್ಯಸ್ಮೈ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಮನಸ್ಸು.